ಮೂಲ ಗುರು ಜಾಜನೆಗಳು ಗುರುಗಳ ಎಲ್ಲರೂ ಗುರುಗಳಾಗಲಿಲ್ಲ, ಕೆಲವೇ ಗುರುಗಳಾದರು. ಹನುಮಂತ ಲೋಕ ಗುರು, ಮೂಲ ಗುರು. ಅಹಂಕಾರವನ್ನು ಯಾವ ಸ್ಟೇಜ್ನಲ್ಲೂ ತಂದುಕೊಳ್ಳದೇ ಇರತಕ್ಕಂತಹ ಅತ್ಯುನ್ನತವಾದ ವ್ಯಕ್ತಿತ್ವ ಹನುಮಂತನ ವ್ಯಕ್ತಿತ್ವ. ಮತ್ತೆ ಸಮುದ್ರಹಾರಿ ವಾಪಸ್ ಬಂದ ಮೇಲೆ ರಾಮದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ, ಸ್ವಲ್ಪ ಕೂಡ ಅಹಂಕಾರದ ಪ್ರದರ್ಶನ ಇಲ್ಲ. ರಾಮ, ನಿನ್ನ ಪರಮಾನುಗ್ರಹದಿಂದ ಇಷ್ಟು ಕೆಲಸ ಆಗಿದೆ, ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರಂತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಜಾಜಲಿಗೂ ಹನುಮಂತನಿಗೆ ಎಲ್ಲಿ ವ್ಯಕ್ತಿ, ಇವರು ಜೀವರು, ಹನುಮಂತ ಜೀವೋತ್ತಮ. ಅಷ್ಟು ಪೂಜೆ ಮಾಡಿಸಿಕೊಂಡ ರಾಮದೇವರು ಸರ್ವೋತ್ತಮರು. ರಾಮದೇವರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಾರೆ ಪೂರ್ತಿಯಾಗಿ. ಅಹಂಕಾರ ಪಟ್ರ ಏನು ಇಲ್ಲ, ಅಹಂಕಾರದ ಹೆಸರೇ ಇಲ್ಲ. ದೇವರು ದೇವರ ಭಕ್ತರಾದ ಹನುಮಂತ ದೇವರಿಗೆ ಅಹಂಕಾರ ಇಲ್ಲದ ಹೋದಾಗ ದೇವರು ಇಲ್ಲಿಂದ ಅಹಂಕಾರ ಬರಬೇಕು. ಸಕಲ ದೋಷ ದೂರ ಪರಮಾತ್ಮ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಈ ಕಥೆ ಹೇಳಿದಾಗ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ, ಸ್ವಾಮಿ ಜಾಜರಿಗೆ ಅಂತ ಸಿದ್ಧಿ ಹೇಗೆ ಬಂತು ಅಂತ ಕೇಳಿದ್ರೆ. ಫಸ್ಟ್ ಸಮುದ್ರದ ಮೇಲೆ ಹಾರತಕ್ಕಂಥ ಸಿದ್ಧಿ ಅವರಿಗೆ ಹೇಗೆ ಬಂತು, ಅವ್ರ ಮುಂದೆ ಏನು ಬಂತು ಆಮೇಲೆ ನೋಡೋಣಂತೆ, ಸಿದ್ಧಿ ಯಾಕೆ ಬಂತು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ನೋಡು ಧರ್ಮರಾಜ, ಜಾಜಲೆಗಳು ಒಂದು ಸಮುದ್ರ ತೀರದಲ್ಲಿ ಕೂತ್ಕೊಂಡು ತಪಸ್ಸು ಬಲಕ್ಕೆ ಪ್ರಾರಂಭ ಮಾಡಿದ್ದರು. ಅವರು ದೀರ್ಘಕಾಲ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ವಿಗಳು ಅಂದರೆ ಅವರು ಕಣ್ಣು ಮುಚ್ಚಿಕೊಂಡ್ಬಿಟ್ರೆ ಯಾವಾಗ ಕಣ್ಣು ತೆಗಿತಾರೆ ಹೇಳೋದಕ್ಕೆ ಬರೋದಿಲ್ಲ. ಯಾವಾಗಲೋ ಕಣ್ಣು ತೆಗೆದು ಮತ್ತೆ ತಪಸ್ಸು ಮುಂದುವರಿಸೋದು, ಯಾವಾಗಲೋ ಕಣ್ಣು ತೆಗೆದು ಮತ್ತೆ ತಪಸ್ಸು ಮುಂದುವರಿಸೋದು, ಆ ರೀತಿ ಮಾಡ್ತಾ ಇದ್ದರು. ಒಂದು ದಿವಸ ಏನಾಗಿದೆ, ಎಷ್ಟೋ ದಿವಸಗಳ ಕಣ್ಣೇ ತೆಗೆದಿಲ್ಲ ಅವರು, ಅದು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಕರೀತಾರೆ ಅದನ್ನು. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಯಾವಾಗ ನಮ್ಮ ಬುದ್ಧಿ ದೇವರ ಧ್ಯಾನ ಮಾಡ್ತಾ ಮಾಡ್ತಾ ಪೂರ್ತಿಯಾಗಿ ಏಕಾಗ್ರತೆಯನ್ನು ಸಾಧಿಸಿದ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ನಗಾರಿ ಬಾರಿಸಿದ್ರು ಕೂಡ ಅವನಿಗೆ ಹೆಸರಣೆ ಆಗೋದಿಲ್ಲ, ಅಂಥ ಒಂದು ಇನ್ವಾಲ್ವ್ಮೆಂಟ್ ಇರ್ತದೆ ಅವನಿಗೆ, ಅದನ್ನು ಪೂರ್ಣ ಸಿದ್ಧಿ ಅಂತ ಕರೀತಾರೆ. ಇವರಿಗೆ ಒಂದು ಅರ್ಥದ ಸಿದ್ಧಿ ಬರ್ತಾ ಇದೆ ಪಾಪ. ಒಂದು ಸಲ ಎಚ್ಚರ ಆಯ್ತು ಅವರಿಗೆ, ತಪಸ್ಸನ್ನು ಮುಗಿಸಿ ಹೋಗಬೇಕು ಅಂತ ಅಂದ್ಕೊಂಡು ಹೇಳಕ್ಕೆ ಹೋಗ್ತಾರೆ, ಮೇಲೆ ಏನೋ ಓಡಾಡೋ ಶಬ್ದ ಕೇಳಿಸುತ್ತೆ. ನೋಡ್ತಾರೆ, ಅವ್ರಿಗೆ ಗೊತ್ತಾಯಿತು ಅವ್ರಿಗೇನಾಗಿತ್ತು ಗೊತ್ತೇನು, ಅಷ್ಟು ತಪಸ್ಸಿ ಕೂತಿದ್ದರಿಂದ ಸಾಕಷ್ಟು ಜಟೆ ಬೆಳೆದು ಹೋಗಿಬಿಟ್ಟಿತ್ತು, ಸಾಕಷ್ಟು ಜಟೆ ಬೆಳೆದಿತ್ತು. ಆ ಜಟೆಯೊಳಗೆ ಈ ಗುಬ್ಬೆ ಪಕ್ಷಿಗಳು ಗೂಡು ಕಟ್ಟಿಕೊಂಡು ವಾಸ ಮಾಡ್ತಿತ್ತು ಅಂತ. ಪಕ್ಷಿಗಳು ಗೂಡು ಕಟ್ಟಿಬಿಟ್ಟಿವೆ ಆರಾಮಾಗಿ, ಫಸ್ಟ್ ಕ್ಲಾಸಾಗಿ ಸ್ನಾನ ಮಾಡದ ಹೋಗಿ ಕೊಳಕಾಯಿ ಗೂಡು ಕಟ್ಟೋದು, ಏನು ಕಟ್ಟೋದು ಬೇರೆ, ಅದು ಕಟ್ಟೋದು ಬೇರೆ. ಇವನು ಏನೇನೋ ಓಡಿಸಿಬಿಡ್ತಾನೆ ಪಾಪ. ಆ ನೋಡಿದ ತಕ್ಷಣ ಅಯ್ಯೋ ಪಾಪ, ಅವು ಮನೆ ಕಟ್ಕೊಂಡಿದೆ ಪಾಪ ಪಕ್ಷಿ, ನಾನೀಗ ಎದ್ದುಬಿಟ್ರೆ ಬಹಳ ತೊಂದರೆ ಆಗುತ್ತೆ ಅದಕ್ಕೆ ಅಂಥೇಳಿ ತಪಸ್ಸು ಮುಂದುವರಿಸಿಬಿಟ್ರಂತೆ. ಏನು ಶಕ್ತಿ ಇರಬೇಕು ಮನೆಗಡಿಗೆ, ತಪಸ್ಸನ್ನು ಹಾಗೆ ಕಂಟಿನ್ಯೂ ಮಾಡಿಬಿಟ್ಟು ಮತ್ತೆ ಕಣ್ಣು ಮುಚ್ಕೊಂಡ್ಬಿಟ್ರಂತೆ, ತೊಂದರೆ ಮಾಡೋದು ಬೇಡ ಅಂಥೇಳಿ. ಸ್ವಲ್ಪ ದಿವಸ ಆಯಿತು, ಮತ್ತೆ ಯಾವಾಗಲೋ ಕಣ್ಣು ತೆಗೆದ್ರು. ನೋಡ್ತಾ ಇದ್ದಾರೆ, ಇನ್ನೊಂದು ಪಕ್ಷಿ ಸೇರಿಕೊಂಡಿದೆ ಬಂದು, ಮನೆ ಬಾಯಿ ಮನೆ ಮಾಡಿದೆ ಅಂತ ಅನ್ಕೊಂಡ ಪಾಪ. ಬರೀ ಒಂದು ಪಕ್ಷಿ, ಎರಡು ಪಕ್ಷಿ ಆದವು. ಈಗ ನೋಡಿದ್ರಂತೆ, ಚೇತಿ ಹೇಳಬಾರದು ಪಾಪ, ಹೊತ್ತು ನವ ದಂಪತಿಗಳು ತೊಂದರೆ ಮಾಡಬಾರದು ಅಂಥೇಳಿ ಮತ್ತೆ ತಪಸ್ಸು ಮುಂದುವರಿಸಿಬಿಟ್ರಂತೆ. ಎಷ್ಟೋ ದಿವಸವಾಯ್ತು, ಮತ್ತೆ ಕಣ್ಣು ತೆಗೆದ್ರು. ಈ ಎರಡಕ್ಕೆ ಅಂತ ನೋಡ್ತಾರೆ, ಮರಿ ಹಾಕಿಬಿಟ್ಟಿವೆ ಅದೆಲ್ಲ ಕೂಡ. ದೊಡ್ಡ ಫ್ಯಾಮಿಲಿ, ಈಗ ಮೊದಲು ಒಂದಿತ್ತು, ಎರಡಾಯಿತು, ದೊಡ್ಡ ಫ್ಯಾಮಿಲಿ ಬೆಳೆದೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಮರಿಗಳು. ಅವ್ರು ಅನ್ಕೊಂಡ್ರಂತೆ, ಪಾಪ ಈ ನಾನು ಎದ್ದು ಬಿಟ್ರೆ ಆ ಸಂಸಾರನ ಹಾಳಾಗಿ ಹೋಗ್ತದೆ, ಆಮೇಲೆ ಹೇಳಬಾರದು ಅಂಥೇಳಿ ಮತ್ತೆ ತಪಸ್ಸು ಕಂಟಿನ್ಯೂ ಮಾಡಿದ್ರಂತೆ. ಆಗ ನೋಡ್ತಾರೆ, ಒಂದೊಂದು ಪಕ್ಷಿ ದೊಡ್ಡದಾಗಿ ಹರ್ತಾ ಇವೆ. ಸ್ವಲ್ಪ ಖುಷಿಯಾಯ್ತು, ಅಂತೂ ಪರವಾಗಿಲ್ಲ, ಅವು ದೊಡ್ಡದಾಗ್ತಾ ಇದೆ ಅನ್ಕೊಂಡ್ಬಿಟ್ಟು ಕಾದರು. ಮತ್ತೆ ನೋಡ್ತಾರೆ, ಆಮೇಲೆ ನೋಡಿದರೆ ಪಕ್ಷಿಗಳೇ ಹರವಿಬಿಟ್ಟಿದೆ, ಸಣ್ಣ ಪಕ್ಷಿಗಳು ಹರವಿಬಿಟ್ಟಿದೆ. ಅಂತೂ ಖುಷಿ, ಅಂತೂ ಸಂಸಾರ ಉಳ್ಕೊಂಡಿದೆ, ಇನ್ನು ಸ್ವಲ್ಪ ದಿವಸ ಕಾದರೆ ದೊಡ್ಡ ಹೋಗೋದು ಅಂತ ಮತ್ತೆ ಕಣ್ಣು ಮುಚ್ಚಿದ್ರು. ಆಮೇಲೆ ಕಣ್ಣು ತೆಗಿತಾರೆ, ಎರಡು ಪಕ್ಷಿಗಳು ಯಾವುದೂ ಇರಲಿಲ್ಲ, ಪಕ್ಷಿಗಳೆಲ್ಲ ಖಾಲಿ. ಈಗ ಅವ್ರು ಎದ್ದು ಹೋಗಲಿಲ್ವಂತೆ. ಎಂಥ ಜ್ಞಾನಿಗಳು ಲೆಕ್ಕ ಹಾಕಿ, ಏನು ಕರುಣೆ ಅವರಿಗೆ, ಅವು ಎಲ್ಲಿ ಹೋಗಿ ಯಾರಿಗೆ ಗೊತ್ತು ಪಾಪ. ಸಾಯಂಕಾಲದ ವಾಪಸ್ ಬಂದರೆ ಅಕಸ್ಮಾತ್, ಏನೋ ಇಲ್ಲ, ಅವು ಜಾಗ ಖಾಲಿ ಮಾಡದೆ ಹೋಗಿ ಅಕಸ್ಮಾತ್ ಮಾರಿ ಶಾಪಿಂಗ್ ಗೀಪಿಂಗ್ ಹೋಗಿದ್ದು ವಾಪಸ್ ಬಂದರೆ ಏನು ಮಾಡ್ಬೇಕು, ಆಮೇಲೆ ಒಂದು ರೌಂಡ್ ಹೋಗಿದ್ರೆ ಮತ್ತೆ ಬಂದು ಬೈಕೊಳ್ಳೋಕಾಗಬಾರದು. ಎಂತ ಇದನ್ನು ಎಂಥ ಕರುಣೆಯ ಪರಾಕಾಷ್ಠೆ ಇದೆಯಲ್ಲ, ಇಂಥವ್ರನ್ನ ದೇವರು ಮೆಚ್ಚದೆ ಯಾರನ್ನ ಮೆಚ್ಚಬೇಕು ಲೆಕ್ಕ ಹಾಕಿ. ಮತ್ತೆ ಕಾದ್ರಂತ ಹಾಗೇನೆ ಬಂದು ಬಿಟ್ಟುವಂತೆ ಎರಡು ದಿವಸಕ್ಕೆ ವಾಪಸ್. ಹಬ್ಬ ಎದ್ದಿದ್ರೆ ಎಷ್ಟು ಪ್ರಜಿತ ಆಗುತ್ತೆ ಅನ್ಕೊಂಡು, ನಮ್ಮ ಸಲ ಬಾಳೆಕೊಂಡು ಹೋಗ್ಬಿಟ್ಟಿರ್ತಾರೆ, ಬಂದರೆ ಕಷ್ಟ ಅಂತ ಹೇಳಿಬಿಟ್ಟು. ಈ ಜನ ಇಲ್ಲಿ, ಆ ಜನ ಇಲ್ಲಿ ಲೆಕ್ಕ ಹಾಕಿ. ಪಕ್ಷಿಗಳ ಮೇಲೆ ಕರುಣೆ, ಸರ್ವಭೂತ ದಯಾ ಪುಷ್ಪಂ ಅಂತ ಹೇಳ್ತಾರೆ. ದೇವರಿಗೆ ನಿತ್ಯ 8 ಮಾನಸಿಕ ಹೂಗಳು ಹಾಕಬೇಕಂತೆ, ಅದರಲ್ಲಿ ಒಂದು ಹೂವು ಎಲ್ಲ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಬೇಕಂತೆ. ಎಂಥ ಒಂದು ಅಪೂರ್ವವಾದಂಥ ಸಿದ್ಧಾಂತವನ್ನು ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಆಗ ಹಬ್ಬ ತೊಂದರೆ ಆಗ್ತಿತ್ತು ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡಿದರು. ಮತ್ತೆ ಸ್ವಲ್ಪ ದಿವಸ ನೋಡಿ, ಮತ್ತೆ ಒಂದು ದಿವಸ ಕಾಡಲಿಲ್ಲ, ಮತ್ತೆ ನೋಡಿದರು. ಅವತ್ತು ಬಂದ ಬಂದರೂ ಬರಬಹುದು ಅಂತ ಕಾದರಂತೆ. ಸ್ವಲ್ಪ ದಿವಸ ಮತ್ತೆ ಬಂದು, ಎಷ್ಟೋ ದಿವಸದ ಮೇಲೆ ಬಂದು ಮತ್ತೆ ಕಾದು, ಮತ್ತೆ ಇದ್ದವು. ಮತ್ತೆ ಕಣ್ಣು ತೆಗೆದ್ರು, ಮತ್ತೆ ಕಾಣಲಿಲ್ಲ ಅವು, ಮತ್ತೆ ಕಾದರು. ಆಗ ತಿಂಗಳುಗಟ್ಟಲೆ ಕಾದರೂ ಬರಲಿಲ್ಲವಂತೆ. ಓ, ಈ ಖಾಲಿ ಮಾಡಿವೆ, ಬೇರೆ ಕಡೆ ಹೋಗಿರ್ಬೇಕು ಅನ್ಕೊಂಡ್ರಂತೆ ಪಾಪ. ಈ ಸಿದ್ಧಿ ಅವ್ರನ್ನ ಅಷ್ಟು ಮೇಲೆ ಕೆಚ್ಚಿಬಿಡ್ತು ಅಂತ ಹೇಳ್ತಾರೆ. ಆಮೇಲೆ ಅಂದ್ಕೊಂಡ್ರು ಸಮುದ್ರ ಹಾರ್ಲಕ್ಕೆ ಬಂತವ್ರು ತಕ್ಷಣ. ಇಂಥ ತ್ಯಾಗ ಮಾಡಿದ್ದಕ್ಕೆ, ಇಂಥ ಸಿದ್ಧಿ ಬಂದಿದ್ದಕ್ಕೆ, ಆ ಪಕ್ಷಿಗಳಿಗೆ ಉಪಕಾರ ಮಾಡಿದ್ರಲ್ಲ ಅದಕ್ಕೆ ಹಾರೋ ಶಕ್ತಿ ಕೊಟ್ಟ ದೇವರವರಿಗೆ. ಪಕ್ಷಿಗಳು ಹಾರುತ್ತಲ್ಲ, ಇವ್ರಿಗೆ ಹಾರೋ ಶಕ್ತಿ ಕೊಡ್ತಾರೆ. ಯಾರ್ಯಾರಿಗೆ ಎಂತೆಂಥ ಸೇವೆ ಸಲ್ಲಿಸ್ತಾನೋ ಅಂತಂಥ ಫಲ ಅವನಿಗೆ ಸಿಗ್ತಾ ಇದೆ ಅಂತ ಅರ್ಥ. ಯಾವನಿಗೆ ಎಂತೆಂಥ ಸೇವೆ ಮಾಡ್ತಾರೋ ಅಂತಂಥ ಫಲ ಅವನು ಕೊಡ್ತಾನೆ. ಇವತ್ತು ದೊಡ್ಡವರಿಗೆ ಮಾಡಿದ್ರೆ ದೊಡ್ಡ ಫಲ ಕೊಡ್ತಾರೆ, ಚಿಕ್ಕವರು ಚಿಕ್ಕ ಫಲ. ಯಾರೋ ಬದನೆಕಾಯಿ ಹಾಕಿದ್ರು ಸೇವೆ ಮಾಡಿ, ಎರಡು ಬದನೆಕಾಯಿ ಕೊಡ್ತಾನೆ ತಗೊಂಡೋಗಿ ಅಂತ ಹೇಳ್ಬಿಟ್ಟೆ ಅಷ್ಟೆ. ಅದು ತುಳಸಿ ಹಾಕೋರು ಸೇವೆ ತುಳಸಿ ಕಿತ್ತು ಕೊಡ್ತಾರೆ, ದೇವ್ರ ಪೂಜೆ ಹಾಕಿ ಅಂತ ಕೊಡ್ತಾರೆ. ಆತ ಅದಕ್ಕೆ ಯೋಗ್ಯತೆ ಮಾಡಬೇಕಾದ್ರೆ ಪಾತ್ರೆ, ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ. ನಾವು ಸಾತ್ವಿಕರಿ ಮಾಡ್ತಕ್ಕಂಥ ಸೇವೆ ಸಾತ್ವಿಕ ಫಲಕ್ಕೆ ಕಾರಣ, ತಾಮಸರಿ ಮಾಡ್ತಕ್ಕಂಥ ಸೇವೆ ತಾಮಸ ಫಲಕ್ಕೆ ಕಾರಣ, ರಾಜಸರಿಗೆ ರಾಜಸ ಫಲ. ಇದರಿಂದ ಅದು ಸಿದ್ಧಿ ಗಳಿಸಿದ ಮುನಿಯ ಶಕ್ತಿ ಭಾರಿ ಜಾಸ್ತಿ ಆಗಿತ್ತು. ಆಗ ಸಂತೋಷಪಟ್ಟರು. ಆ ಸ್ಟೇಜಲ್ಲಿ ಸದ ಅಷ್ಟು ತ್ಯಾಗ ಮಾಡಿ ಆ ಸಿದ್ಧಿ ಬಂದಿದ್ದಕ್ಕೆ ಹಾರೋದಕ್ಕೆ ಆನಂದ ಪಟ್ಟು ಸ್ವಲ್ಪ ಅಹಂಕಾರ ಪಟ್ಟಿದ್ದು ತಕ್ಷಣ ಅವರಿಗೆ ಕಾಶನ್ ಸಿಕ್ತು ಇಮ್ಮಿಡಿಯೇಟ್ ಆಗಿ. ಅದಾರಾಮ್ ಹಾಕಿದಾಗಾಯ್ತು. ನಿಮ್ಮ ನೀವು ಆ ಒಬ್ಬ ವೈಶ್ಯ ಇದ್ದಾನೆ, ಒಳ್ಳೆ ವ್ಯಾಪಾರ ಮಾಡ್ಕೊಂಡಿದ್ದಾನೆ, ತುಲಾಧಾರ, ಮುಂದೆ ನೀವೇನೂ ಅಲ್ಲ. ಆ ಮುನಿಗೆ ಆಶ್ಚರ್ಯ ಆಗೋಯ್ತು. ಇಂಥ ಜ್ಞಾನಿಗಳ ಬಗ್ಗೆ ಹೇಳಿದ್ದೇನೆ, ಜನಕರಾಜನ ಬೈದ್ರೆ ಸಿಟ್ಟು ಬರಲಿಲ್ಲ, ತಿಳ್ಕೊಳ್ಳಕ್ಕೆ ಅಂತ ಹೊರಟ, ಇದ್ರೆ ಸಿಟ್ಟು ಬರಲಿಲ್ಲ. ಯಾರ ವೈಶ್ಯ, ಎಲ್ಲಿದ್ದಾರೆ ಅಂತ ಕೇಳಿದ. ಅಸಿರಿಯರ ವಾಣಿ ಆಯ್ತಂತೆ, ಅವನು ಕಾಶಿಯಲ್ಲಿ ಇಂಥ ಕಡೆ ಇದ್ದಾನೆ ಹೋಗು ಅಂತ ಹೇಳಿದ್ರಂತೆ. ತಕ್ಷಣ ಹೊರಟು ಬಿಡ್ತಾನೆ ಕಾಶಿಗೆ. ಇದೇ ರೀತಿ ಧರ್ಮವ್ಯಾಧನ ಕಥೆಯಲ್ಲಿ ಹೀಗೆ ಆಗಿತ್ತು, ಧರ್ಮವ್ಯಾಧನ ಕಥೆಯಲ್ಲೂ ಹೀಗೆ ಆಗಿತ್ತು. ಅದೇ ರೀತಿಯಲ್ಲಿ ಜ್ಞಾನಿಗಳ ಕಥೆಗಳಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಈ ರೀತಿಯಲ್ಲಿ ತಕ್ಷಣ ಹುಡ್ಕೊಂಡು ಹೊರಟ. ಆ ಉಪನಿಷತ್ತಿನೊಳಗೆ ಆ ರೈಕ್ವರಿಗೆ ಹೇಳ್ತಾರಲ್ಲ, ಜಾನಶ್ರುತಿ ಒಳ್ಳೆ ಆನಂದ ಕೂತಿರ್ತಾನೆ, ರಾಜ ಉಪ್ಪರಿಗೆ ಮೇಲೆ ಯಾರೋ ಹೊರಕೊಂಡಿರ್ತಾನೆ. ಅವನು ಚಕ್ರವರ್ತಿ, ಅವನು ದೊಡ್ಡ ಹೆಸರು ಮಾಡಿದ್ದವನು. ಯಾರನ್ನು ಕೇಳಿದ್ರು ಜಾನಶ್ರುತಿ ಜಾನಶ್ರುತಿ ಅಂತ ಹೇಳ್ತಿದ್ರು. ಎರಡು ಹಂಸ ಪಕ್ಷಿಗಳು ಬಂದವು. ಒಂದು ಹಂಸ ಪಕ್ಷಿ ಇವನ ಊರಿನ ಮೇಲೆ ಬಂತು, ಇನ್ನೊಂದು ಹಂಸ ಪಕ್ಷಿ ಬೈಪಾಸ್ ಮಾಡಿತು. ಉಪವಾಸ ಬೈಪಾಸ್ ಕಾನ್ಸೆಪ್ಟ್ ಇದೆ, ಉಪವಾಸದ ಊರಿನ ಬಿಟ್ಟು ಹೊರಗಿಂದ ಹೋಗ್ಬಿಡ್ತಾರಲ್ಲ, ಅದು ಬೈಪಾಸ್ನ ಹೋಯಿತು. ಈ ಪಕ್ಷಿ ಕೇಳಿತ ಪಕ್ಷಿನ, ಏ ಹಾಗೆಲ್ಲ ಹೋಗಬೇಡ, ಬಾ ಇಲ್ಲಿ, ಜಾನಶ್ರುತಿ ಭಾರಿ ಹೊರಡ್ತಾರೆ, ಎಂತ ಪುಣ್ಯಾತ್ಮನಾದ ರಾಜ ಇವನು, ಈ ಊರು ನೋಡೋದಿಲ್ವಾ ನಿನೀಗ, ಬಾ ಅಂತ ಕರೆದ್ರಂತೆ. ಅದೇನ್ ಮಾಡ್ತಂತೆ ಅಂತ ಬೈಪಾಸ್ ಮಾಡೋ ಪಕ್ಷಿ, ಇವನೆಲ್ಲ ಏನು ಮಹಾ ರೈಕ್ವರ್ ಇದ್ದಾರಲ್ಲ ಅವ್ರ ಮುಂದೆ ಯಾವೇನು ಲೆಕ್ಕ ಇಲ್ಲ ಅಂತ ಹೇಳ್ಬಿಟ್ಟಂತೆ. ರೈಕ್ವರ ಮುಂದೆ ಇವನೇನು ಅಲ್ಲ ಅಂಥೇಳಿ ಹೌದಾದ್ದು ಎರಡು ಹಾರೋಗ್ಬಿಟ್ಟು ಆ ಕಡೆಗೆ. ಇವನು ಬಹಳ ಆಘಾತವಾಯಿತು. ಯಾರೋ ರೈಕ್ವ, ನಾನೊಬ್ಬ ಚಕ್ರವರ್ತಿ, ನನ್ನ ಸಾಧನೆ ಜನ ಎಲ್ಲ ಹೊಗಳ್ತಾ ಇದ್ದಾರೆ, ರೈಕ್ವರ ಹೆಸರು ನಾನು ಕೇಳೇ ಇಲ್ಲ ಈ ಮಧ್ಯೆ, ನನಗಿಂತ ದೊಡ್ಡವನು ಈ ಪಕ್ಷಿ ಹೇಳ್ತಾ ಇದೆ, ಯಾರು ಅಂತ ಹೇಳ್ತಾನೆ. ಸಾರಥಿನ ಕರೆದಂತೆ ಹುಡ್ಕೊಂಬಾ ಅಂತ ಹೇಳ್ತಾನೆ. ಎಲ್ಲ ಕಡೆ ಸುತ್ತಾನೆ, ಕೊನೆಗೆ ಕಾಶ್ಮೀರದಲ್ಲಿ ಸಿಗ್ತಾನ. ಅವನೇನು ದೊಡ್ಡ ವ್ಯಕ್ತಿ ಅಲ್ಲ, ಯಾವುದೋ ಒಂದು ಸ್ವಂತ ಮನೆ ಇಲ್ಲ, ಮಠ ಇಲ್ಲ, ಯಾವುದೂ ಇಲ್ಲ, ಒಂದು ಎತ್ತಿನ ಗಾಡಿ ಕೆಳಗೆ ಕೂತ್ಕೊಂಡಿರ್ತಾನೆ, ಮೈಯೆಲ್ಲ ಕಜ್ಜಿ ತುರಿಸ್ಕೋತ ಕೂತಿರ್ತಾನೆ. ಅವನ ಸುದ್ದಿ ಕೇಳೋದಕ್ಕೆ ಅಂತ ಅವನತ್ತು ಹೋಗ್ತಾನೆ, ನೋಡಿದ್ದೇನೆ ಏನಂತ ಕೇಳೋದಕ್ಕೆ ಅಂತ ನೋಡೋಕ್ಕೆ ಅಂತ ಹೋದ್ರೆ ಮುಖ ನೋಡ್ತಾನೆ, ಆಶ್ಚರ್ಯವಾಗಿಬಿಡುತ್ತೆ. ಶಾಂತವಾದ ಮುಖ, ಅಪಾರವಾದ ವರ್ಚಸ್ಸು, ಅದನ್ನು ಕಂಡ ತಕ್ಷಣ ಅವನಿಗೆ ಆಶ್ಚರ್ಯವಾಯಿತು. ಸ್ವಾಮಿ ನೀವು ಯಾರು ಅಂತ ಕೇಳಿದ್ರೆ, ರೈಕ್ವಾ ಅಂತ ಹೇಳಿದ್ರಂತೆ. ಆ ಸಾರಥಿ ತಕ್ಷಣ ಓಡ್ತಾನೆ, ರಾಜ ರೈಕ್ವರು ಸಿಕ್ಬಿಟ್ರು ಅಂತ ಹೋಗ್ತಾನೆ. ಬಂದು ನೋಡಿದರೆ ಯಾರೋ ಒಬ್ಬ ದಾರಿಯಲ್ಲಿರೋ ಅವಧೂತ, ಆತನು ಚಕ್ರವರ್ತಿ, ಇವನ ಮುಂದೇನೂ ಅಲ್ಲ. ಮೂರು ಕೇಸು ಇಂಥದ್ದೇ, ಧರ್ಮವ್ಯಾಧನ ಕಥೆಯಲ್ಲೂ ಹೀಗೆ ಆಯಿತು. ಆ ಧರ್ಮವ್ಯಾಧನ ಮುಂದೆ ಬ್ರಾಹ್ಮಣ ನೀನೇನೂ ಅಲ್ಲ ಅಂತ ಹೇಳಿಬಿಟ್ಟು ಆ ಒಬ್ಬ ಪತಿವ್ರತಾಸ್ತ್ರಿ ಹೇಳಿಬಿಟ್ಲು. ಇಲ್ಲಿ ರೈಕ್ವರ ಮುಂದೇನೂ ಅಲ್ಲ ಅಂತ ಇವರು ಹೇಳಿದರು. ಇಲ್ಲಿ ತುಲಾಧಾರ ಮುಂದೇನೂ ಅಲ್ಲ ಅಂತ ಇವರು ಹೇಳಿದರು. ಮೂರು ಕಥೆನೂ, ಎರಡು ಕಥೆ ಮಹಾಭಾರತದ್ದೇ, ಒಂದು ಉಪನಿಷತ್ತಿನ ಕಥೆ, ಪದ್ಮಪುರಾಣದ ಕಥೆ. ಅದು ಹೊರಟ ಅಲ್ಲಿಗೆ, ಸೀದ ಕಾಶಿಗೆ ಹೋದ. ಅಲ್ಲಿ ಹುಡುಕಿದ್ರೆ ಯಾರು ಹೇಳೋರೇ ಇಲ್ಲ, ಯಾರು ತುಲಾಧಾರ ಯಾರು ತುಲಾಧಾರ ಅದು ಗೊತ್ತಾಗ್ತದೆ. ಆ ದಾರಿಗಳು ಹೊರಗೆ ಹೆಸರಾಕೊಂಡಿರೋದಿಲ್ಲ ಅವರು. ಅದಕ್ಕೋಸ್ಕರ ಬೂದಿ ಬುಚ್ಚಿದ ಕೆಂಡದಂತಿಪ್ಪರು ಕಷ್ಟಪಟ್ಟು ಹುಡ್ಕೊಂಡು ಎಲ್ಲ ನಾವಲ್ಲ ನಾವಲ್ಲ ಅಂತ ಹೇಳಿಬಿಟ್ರು. ಕೊನೆಗೆ ಹೋದ, ಮುಖದ ಮೇಲೆ ವರ್ಚಸ್ಸು ಕಾಣಿಸ್ತು, ಅದು ಗುರುತದು. ಅಪೂರ್ವವಾದ ಕಾಂತಿಯನ್ನು ಕಂಡ. ತಕ್ಷಣ, ನೀವು ಯಾರು? ತುಲಾಧಾರ ಅಂದರೆ ನೀವೇನ? ಹೌದು, ನಾನೇ ತುಲಾಧಾರ ಅಂತ ಹೇಳಿದರು. ನೀವ್ಯಾರು ಅಂತ? ನಾನೇ ಯಾರಂತ ನಿಮ್ಗೆ ಗೊತ್ತಾಯ್ತು ಈಗ. ನೀವು ಯಾರಂತ ನನಗೆ ಗೊತ್ತು ಅಂತ ಹೇಳಿದ್ರು. ತುಲಾಧಾರ, ನೀವು ಜಾಜಿರಿ ಮುನಿಗಳು, ನಿಮ್ಮ ಸಿದ್ಧಿ ಬಂದಿದೆ, ಇಷ್ಟು ತಪಸ್ಸು ಮಾಡಿದ್ರಿ, ಪಕ್ಷಿಗಳು ಇಷ್ಟು ಅವಕಾಶ ಕೊಟ್ರಿ, ಆಕಾಶದಲ್ಲಿ ಹಾರಿದ್ರಿ, ಯಾರೋ ಹೇಳಿದ್ರು ತುಲಾಧಾರ ಮುಂದೆ ಯಾರೋ ಅಲ್ಲ ಅಂತೇಳಿ, ನೀವು ಅಲ್ಲ ಅಂತೇಳಿ ಹುಡ್ಕೊಂಬಂದಿದ್ದೀರಿ, ಹೌದಲ್ಲ ಅಂದ್ರಂತೆ. ಅವ್ರಿಗೆ ಶಾಕ್ ಆಗೋಯ್ತು ರೆಡಿ ಅಂತೇಳಿ. ತುಲಾಧಾರ ನೋಡಿ ನೀವೇ ತುಲಾಧಾರ ತೀತು ಕೇಳ್ತಾನೆ, ಅವರು ಇತಿಹಾಸದಲ್ಲೇ ಹೇಳ್ತಾರೆ ಕುತ್ಕೊಂಡ್ಬಿಟ್ಟು. ಈಗ ಅಪರೋಕ್ಷ ಜ್ಞಾನಿಗಳಿಗೆ ಎಷ್ಟು ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ನನ್ನ ಅಡ್ರೆಸ್ ಪೂರ್ತಿ ಅಡ್ರೆಸ್, ತಮ್ಮ ಅಡ್ರೆಸ್ಸೇ ಮರ್ತು ಬಿಡ್ತಾರೆ, ಫೋನ್ ನಂಬರೇ ಮರ್ತು ಬಿಡ್ತಾರೆ ಎಷ್ಟೋ ಸಲ. ಅಂಥವತ್ತರಡು ಇಡೀ ಇತಿಹಾಸ ಹೇಳಿದಾಗ ಅಂದ್ಕೋ ಇವ್ರು ಹೇಳಿದಾಗೆ ಆಗಿದೆ, ನನಗಿಂತ ದೊಡ್ಡ ವ್ಯಕ್ತಿ ಇವನು ಅಂತ ಅನ್ಕೊಂಡ್ಬಿಟ್ರು. ಅಲ್ಲಿ ಧರ್ಮರಾಜ ಹಾಗೆ ಮಾಡ್ತಾನೆ, ಆ ಪತಿವ್ರತ ಕಳಿಸಿದ ಆಚಾರ ನೀವೇ ತಾನೇ, ಆ ಮೇಲೆ ನೋಡಿದ್ರಿ ಆ ಹಕ್ಕಿ ತಕ್ಷಣ ಸತ್ತು ಬಿತ್ತು, ಇಲ್ಲಿ ಬಂದ್ರಿ ಆಕಿ ಬಿದ್ದುಬಿಟ್ಟು ನೋಡಿದ್ರಿ ಆ ಹಕ್ಕಿ ನಾರಲ್ಲ ಅಂತ ಹೇಳಿದ್ಲು ಧರ್ಮ ನೀವೆಲ್ಲ ಅಂತ ನೀವೇ ಅಂತ ಹೇಳಿದ ತಕ್ಷಣ ನನಗೆ ಆಶ್ಚರ್ಯ ಆಗೋಯ್ತು. ನನಗೆ ನಾನಾಗಿ ಅನುಭವಿಸಿದ್ದನ್ನ ಎಲ್ಲೋ ಇರೋ ವ್ಯಕ್ತಿ ಹೇಗೆ ಕಂಡಿದ್ದು ತಿಳ್ಕೊಂಡಿದ್ದು, ಇದು ಹೊಸ ಪ್ರಪಂಚ. ಇದು ಇವತ್ತು ಸಾಮಾನ್ಯರಿಗೆ ಗೊತ್ತಾಗದೇ ಇದ್ದು ವಿಜ್ಞಾನಕ್ಕೆ ಗೊತ್ತಾಗ್ತದೆ, ವಿಜ್ಞಾನಕ್ಕೆ ಗೊತ್ತಾಗದಿರೋ ತತ್ವಜ್ಞಾನಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಜ್ಞಾನಿಗಳನ್ನು ಅಷ್ಟು ಕೊಂಡಾಡುತ್ತಾರೆ. ಹೌದು ನಾನೇ ತುಲಾಧಾರ, ಹೌದು ಸ್ವಾಮಿ ನಾನೇ ಜಾಜಲಿ ಅಂತ ಹೇಳಿದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಏನು ಸಮಾಚಾರ ಅಂತ ಕೇಳಿದರು. ಅಲ್ಲ ತುಲಾಧಾರ ನೀನೊಬ್ಬ ವೈಶ್ಯ, ನೀನೇನು ಮಾಡ್ತೀನಿ ದಿವಸ ಅಂತ ಕೇಳಿದರು. ಏನು ಮಾಡ್ತೀನಿ, ಬೆಳಿಗ್ಗೆ ಹೇಳ್ತೀನಿ ವ್ಯಾಪಾರಕ್ಕೆ ಕೊಡ್ತೀನಿ ಅಂತ ಹೇಳಿದ. ನನ್ನ ವೃತ್ತಿನೇ ವ್ಯಾಪಾರ ವೃತ್ತಿ, ದಿವಸ ವ್ಯಾಪಾರ ಮಾಡ್ಕೊಂಡಿರ್ತೇನೆ. ನಿಮಗೆ ಇಂಥ ಜ್ಞಾನ ಎಲ್ಲಿಂದ ಬಂತು ಅಂತ ಕೇಳುತ್ತಾನೆ. ನಾನು ವ್ಯಾಪಾರ ಮಾಡ್ತೇನೆ ಬಂತು ಅಂತ ಹೇಳುತ್ತಾನೆ. ಎಷ್ಟೋ ಜನ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆಲ್ಲಿ ಯಾಕೆ ಬಂದಿಲ್ಲ ಅಂತ ಕೇಳುತ್ತಾನೆ. ತಪಸ್ಸು ಮಾಡಿದ ನನಗೆ ಬಂದಿಲ್ಲ, ನಿಮಗೆ ಹೇಗೆ ಬಂತು ಆತ ಹೇಳ್ತಾನೆ. ತಪಸ್ಸು ಮಾಡಿದ ನಿಮಗೆ ಬಂದಿಲ್ಲ, ನನಗೆ ಯಾತಕ್ಕೆ ಬಂತು ಅಂದರೆ ವ್ಯಾಪಾರನೇ ತಪಸ್ಸು ಅಂತ ನಾನು ಮಾಡ್ತೇನೆ ಅಂತ ಹೇಳುತ್ತಾನೆ. ವ್ಯಾಪಾರನೇ ತಪಸ್ಸು ನನ್ನ ಪಾಲಿಗೆ, ನನ್ನ ಧರ್ಮ ಅದು. ನಾನೊಬ್ಬ ವೈಶ್ಯನಾದ್ದರಿಂದ ನನಗೆ ವ್ಯಾಪಾರವೇ ಧರ್ಮ, ಅದನ್ನು ನಾನು ದೇವಪೂಜೆ ಅಂತ ಮಾಡ್ತೇನೆ, ಅದಕ್ಕೆ ನನ್ನ ಸಿದ್ಧಿ ಬಂತು ಅಂತ ಹೇಳುತ್ತಾನೆ. ಇದು ನಿಜವಾದ ಪೂಜೆ ಕಾನ್ಸೆಪ್ಟ್ ಬರುತ್ತೆ. ಯಾವ್ಯಾರು ಏನೇನು ಕರ್ಮ ಮಾಡಬೇಕು ಅಂತ ಆಚರಣೆ ಮಾಡಬೇಕು ಅಂತಿದೆಯೋ ಅದನ್ನು ಮಾಡಿದರೆ ಸಿದ್ಧಿ ಬರುತ್ತೆ ಅಂತ ದೂರ ಬರೋದಿಲ್ಲ. ಕರ್ಮಣ್ಣೇ ವಾಧಿಕಾರಷ್ಟೇ ಮಾ ಫಲೇಶು ಕದಾಚರ, ಅದಕ್ಕೆ ಅದರ ಸಿದ್ಧಿ ಬಂದಿದೆ ಅಂತ ಹೇಳಿದ ತಕ್ಷಣ ಆಶ್ಚರ್ಯವಾಗೋಯ್ತು. ಅಲ್ಲ ನಿಮಗೆ ಈ ತಕ್ಕಡಿ ತೂಗಿ ತೂಗಿ ಏನು ಜ್ಞಾನ ಬಂತು ಅಂತ ಹೇಳುತ್ತಾನೆ. ನನಗೆ ಅಲ್ಲೇ ಜ್ಞಾನ ಬಂದಿದ್ದು ಅಂತೆ. ಅದಕ್ಕೆ ತುಲಾಧಾರ, ತುಲಾ ಅಂದರೆ ತ್ರಾಸ್, ತಕ್ಕಡಿ ಬ್ಯಾಲೆನ್ಸ್, ಅದನ್ನು ಹಿಡ್ಕೊಂಡವ್ ನಾನು. ನಾನು ಇದನ್ನು ನೋಡ್ತೇನೆ ಅಂತ ಹೇಳಿ, ಇದನ್ನು ನೋಡ್ತೇನೆ, ತುಲಾವನ್ನು ನೋಡ್ತೇನೆ, ನಾನು ಸಾಮಾನು ತೂಗಿ ಕೊಡ್ತೇನೆ ಎಲ್ರಿಗೂ ಕೊಡಬೇಕಾದ್ರೆ. ನಾನು ಹೇಗೆ ಕೊಡ್ತೇನೆ ಗೊತ್ತೇನೋ, ಅವ್ರು ಯಾವ ಪದಾರ್ಥ ಕೇಳ್ತಾರೆ, ಎಷ್ಟು ಕೇಳ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ, ಅದಕ್ಕೆ ತಕ್ಕಂತೆ ಮೋಸ ಗೀಸ ಮಾಡದೆ ಸರಿಯಾಗಿ ಕೊಡ್ತೇನೆ. ಇದರಿಂದ ನಾನು ತತ್ವ ತಿಳ್ಕೊಂಡೆ ಅಂತ ಹೇಳ್ತಾನೆ. ಇದನ್ನು ತತ್ವ ತಿಳ್ಕೊಂಡೆ, ಇದರಿಂದ ಏನು ತಿಳ್ಕೊಂಡ್ರಿ ಅಂತ ಕೇಳಿದರೆ, ನಾನು ಅರ್ಥ ಮಾಡಿಕೊಂಡೆ ನಮ್ಮ ಭಗವಂತ ನಮ್ಮೆಲ್ಲರನ್ನು ಕೂಡ ಹೀಗೆ ನೋಡ್ತಾನೆ ಅಂತ ಅರ್ಥ ಮಾಡಿಕೊಂಡೆ. ಹೀಗೆ ನೋಡ್ತಾನೆ, ಅವರು ಎಷ್ಟೇ ಹಣ ಕೊಡ್ತಾರೋ ಏನೇನು ಕೇಳ್ತಾರೋ ಅದಕ್ಕೆ ತಕ್ಕಂತೆ ತೂಗಿ ನಾನು ಕೊಡ್ತೇನಲ್ಲ, ದೇವರು ಅವರವರ ಕರ್ಮಫಲವನ್ನು ಹಾಗೆ ಕೊಡ್ತಾನೆ ಅಂತ ಅನುಸಂಧಾನ ಮಾಡ್ಕೊಂಡು ಬರ್ತಿದ್ದೇನೆ ಅಂತ ಹೇಳಿದ್ರು. ನೋಡ್ತಿರೋ ತಕ್ಕಡಿ, ಕಾಣ್ತಿರೋದು ದೇವರನ್ನು. ಅದಕ್ಕೆ ನಾನು ತಕ್ಕಡಿ ನೋಡೋದಿಲ್ಲ, ಒಳಗೆ ದೇವರನ್ನು ನೋಡ್ತೇನೆ. ಅದಕ್ಕೆ ನಾನು ದೇವರ ಧ್ಯಾನ ಮಾಡ್ತಾ ಇದ್ದೇನೆ. ನಾನು ಮಾಡ್ತಿರೋದು ವ್ಯಾಪಾರ, ಕಾಣ್ತಿರೋದು ದೇವರನ್ನು. ಅದಕ್ಕೆ ನನಗೆ ದೇವರ ದರ್ಶನವಾಗಿದೆ, ಈ ಸಿದ್ಧಿ ಬಂತು ಅಂತ ಹೇಳ್ತಾರಂತೆ. ಇವತ್ತು ಅಡುಗೆ ಮಾಡಿದ್ರೆ ಬೈಕೋತಿರ್ತಾರೆ, ಇದೇ ದೈವೇದ್ಯ ಮಾಡಬೇಕಾ, ಇದೇ ಕುಟ್ಟಬೇಕಾ ದಿವಸ ಅಂತ ಬೈಕೋತಾ ಕೂತಿರ್ತಾರೆ. ಎಷ್ಟು ತಪ್ಪಾಗುತ್ತೆ ಲೆಕ್ಕ. ಅದರಲ್ಲಿ ದೇವರನ್ನು ಕಾಣಬೇಕು. ಕಸ ಬಡಿಯೋನಿಗೆ ಅಲ್ಲೇ ದೇವರು ಕಾಣ್ತಾನೆ. ಸ್ವಚ್ಛ ಮಾಡ್ತಾನಲ್ಲ ಅಲ್ಲೇ ದೇವರನ್ನು ಕಾಣ್ತಾನೆ. ಇವತ್ತು ಸೇವೆ ಮಾಡೋನಿಗೆ ಅಲ್ಲೇ ದೇವರು ಕಾಣ್ತಾನೆ. ಪೂಜೆ ಮಾಡಬೇಕಾದ್ರೆ ಸಾಲಿಗ್ರಾಮನೆ ಬೈಕೊಂಡು ಪೂಜೆ, ನಿನ್ನೆ ಮಾಜೆ ಮಾಡಿದೆ, ನಾ ಮೊನ್ನೆ ನಾನೇ ಮಾಡಿದ್ದೆ, ಇವತ್ತು ನಾನೇ ಮಾಡಬೇಕಾ, ಬೇರೆ ಯಾರು ಗತಿ ಇಲ್ಲ ಇವರಿಗೆ, ಪುರುಷ ಸೂಕ್ತಿಲ್ಲ ಯಾವುದೂ ಇಲ್ಲ, ಇದೇ ಮಂತ್ರ. ಮಧ್ಯ ಮಧ್ಯ ಹೋರ ಗಂಟೆ ಪಟ್ಟ ಅಂತ ಬಾರಿಸಿಬಿಡೋದು, ಜಾಸ್ತಿ ಎಸ್ಸು ಬಿಡೋದು, ತೀರ್ಥ ತಗೊಳ್ಳೋದು ಬೈಯೋದು, ಇವೆಲ್ಲ ಅಲ್ಲ. ಶ್ರದ್ಧೆಯಿಂದ ಮಾಡಿದರೆ ಸಾಮಾನ್ಯ ಕೆಲಸ ದೇವ್ರ ಪೂಜೆ ಆಗ್ತದೆ. ಶ್ರದ್ಧೆ ಇಲ್ಲದೆ ಹೋದರೆ ದೇವ್ರ ಪೂಜೆ ಕೂಡ ದೇವ್ರ ಪೂಜೆ ಆಗೋದಿಲ್ಲ. ಇದರಲ್ಲಿ ಭಗವಂತ ಗೀತೆ, ಶ್ರದ್ಧಾ ಹಿ ಪರಮಾಗತಿ, ಯಾರು ಏನು ಮಾಡ್ತಾರೆ ಒಂದಿಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಶ್ರದ್ಧೆ ವಿಹಿತ ಕರ್ಮಾನುಷ್ಠಾನ. ಇದರಲ್ಲಿ ನಮಗೆ ಎರಡರ ಒಂದು ಮಿಸ್ ಆದರೂ ಫಲ ಸಿಗೋದಿಲ್ಲ, ಎರಡು ಮಿಸ್ ಆಗಿರೋ ಚಾನ್ಸ್ ಸಂಭ್ರಮನೇ ಜಾಸ್ತಿ. ಶ್ರದ್ಧೆಯಿಂದ ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಮಾಡೋದೇ ಇಲ್ಲ, ಶ್ರದ್ಧೆಯಿಂದ ಮೊದಲೇ ಮಾಡೋದಿಲ್ಲ, ಕೆಟ್ಟ ಕೆಲಸ ಮಾಡ್ತೇವೆ ಅದು ಶ್ರದ್ಧೆಯಿಂದ ಮಾಡ್ತೇವೆ, ಅದು ಆಶ್ಚರ್ಯ. ಕೆಟ್ಟ ಪಾಂಗೋ ಪಾಂಗ್ ಆಗಬೇಕು, ಕಾಫಿ ಸಕ್ಕರೆ ಕಡಿಮೆ ಆಗಬಾರದು, ಪುಡಿ ಕಡಿಮೆ ಆಗಬಾರದು, ಬಿಸಿ ಕರೆಕ್ಟಾಗಿರಬೇಕು. ತೀರ್ಥ ಮಾತ್ರ ಆದರೆ ಏನು ಹೋದ್ರೆ ಆಟೋ ಕೊಡಬೇಕು ಬಿಡ್ತೇನೆ ಅಂತ ಹೇಳ್ತಾನೆ. ಇದು ಮಾತ್ರ ಸ್ವಲ್ಪ ಇದೆ, ಯಾಕೆ ಟೇಸ್ಟ್ ಇಲ್ಲ, ಇದು ಸ್ವಲ್ಪ ಬಿಸಿ ಮಾಡೋನು, ಸ್ವಲ್ಪ ಬಿಸಿ ಮಾಡಬೇಕಾನೆ ಅಂದ್ರೆ ಎಷ್ಟು ಗಮನ ಕೊಡ್ತಾನೆ, ತನ್ನ ಹೊಟ್ಟೆ ಬೀಳೋದಕ್ಕೆ ಅಷ್ಟು ಗಮನ ಕೊಡ್ತಾನೆ. ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ಗಮನ ಇರೋದಿಲ್ಲ, ಏನಿದ್ರೇನು ಹೋದ್ರೇನು. ನಾ ಮಾಡಿಸಿ ಹೆಸರಿಗೆ ದೇವ್ರ ಪೂಜೆ, ಹೆಸರು ದೇವ್ರ ಪೂಜೆ ಅಲ್ಲ ಅದು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ದೇಶಭಕ್ತಿ ಇಲ್ಲ. ದಾಸರ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಾಮಾನ್ಯ ತುಂಬಾ ಜನಗಳಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ, ನಮ್ಮಲ್ಲಿ ಕಡಿಮೆ ಕೆಲಸ, ದೊಡ್ಡ ಕೆಲಸ ಅಂತ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಇವತ್ತು ನಮ್ಮ ಕೆಲಸ ನಮ್ಮ ಕೆಲಸ ಅಷ್ಟೇನೆ, ದೇವರು ಅದಕ್ಕೆ ಪ್ರೀತನಾಗ್ತಾನೆ. ಒಂದನೇ ಕ್ಲಾಸ್ ನೋಡಿದ ಅದಕ್ಕೆ ಆ ಪ್ರಶ್ನೆ ಉತ್ತರ ಬರೆದ್ರೆ ಅವನು ಪಾಸ್ ಆಗ್ತಾನೆ. ಎಂ ಎಸ್ ಸಿ ಹೋದ್ರೆ ಒಂದನೇ ಕ್ಲಾಸ್ ಉತ್ತರ ಬರೆದ್ರೆ ಫೇಲ್ ಆಗಿಬಿಡ್ತಾರೆ, ಆ ಉತ್ತರ ಬರೀಬಾರದು. ಅವನು ಎಂ ಎಸ್ ಸಿ ಉತ್ತರನೇ ಬರೀಬೇಕು, ಇಲ್ಲೂ ರ್ಯಾಂಕ್ ಇದೆ ಅಲ್ಲೂ ರ್ಯಾಂಕ್ ಇದೆ, ಇಲ್ಲೂ ಫಸ್ಟ್ ಕ್ಲಾಸ್ ಅಲ್ಲೂ ಫಸ್ಟ್ ಕ್ಲಾಸ್. ಅವ್ರ ಸಬ್ಜೆಕ್ಟ್ ಪ್ರತಿಯೊಂದು ಕೂಡ ತನ್ನೊಂದು ಫೀಲ್ಡ್ನಲ್ಲಿ ಪ್ರತಿಯೊಂದು ಕೋರ್ಸ್ ಹಾಗೆ ರ್ಯಾಂಕ್ ಇಟ್ಟಿರ್ತಾರೋ ಪ್ರತಿಯೊಂದು ಕರ್ಮಕ್ಕೂ ಅಂತ ವ್ಯವಸ್ಥೆ ಇದೆ. ನಾವೇನ್ ಮಾಡ್ತೇವೆ ಕರೆಕ್ಟು, ಅವರಾಗಿಲ್ಲ ನಾ ಆಗಿರಲಿದ್ರೆ ಚೆನ್ನಾಗಿತ್ತು, ಇಲ್ಲಿದ್ರೆ ಚೆನ್ನಾಗಿತ್ತು, ಅವರಂತ ಇದ್ರೆ ಚೆನ್ನಾಗಿತ್ತು, ಈ ರೀತಿ ನಾವು ನಾವೇ ಅಲ್ಲ ಹಾಗ ನಾವು ಅವರಾಗಿದ್ರೆ ಚೆನ್ನಾಗಿತ್ತು ಅಂತ ಸುತ್ತಕೊಂಡು ಬರ್ತೇನೆ. ಏನು ಉಪಯೋಗ ಅವ್ರಿಗೆ ಕಳ್ಕೊಂಡ್ಬಿಡ್ತಾನೆ,
ಅದಿಂತಾಗಂತಲ್ಲ, ಅವರಂತ ನಾವು ಸಾಧನೆ ಮಾಡಬೇಕಾಗಿತ್ತು ಅನ್ಕೋಬೇಕು. ಅದಿಂತಾಗಂತ ಅವರಂತ ನಾನು ಸಾಧನೆ ಮಾಡಿದ್ರು ನಾವು ಮೇಲೆ ಬರ್ತಿದ್ದೆ, ಅವರು ತಿಳಿದ ಹೇಳಿ ಬರೋದಿಲ್ಲ. ಜ್ಞಾನಗಳ ಕಸತ್ತುಗಳ ಜಾತಕ್ಕೆ ಅಂದ್ರೆ ಅವರು ಜ್ಞಾನಿಗಳಾಗಿ ಭಗವಂತನನ್ನು ಮೆಚ್ಚಿಸಿ ಆ ಮಟ್ಟಕ್ಕೆ ಬಂದಿದ್ದಾರೆ. ನಾವು ಅದನ್ನ ಯಥಾಶಕ್ತಿ ಅರ್ಥ ಮಾಡಿಕೊಂಡು ನಮ್ಮ ಕೈಯಿಂದ ಆದಷ್ಟು ಮಾಡೋಣ ಅನ್ನೋ ಭಾವನೆ ಬಂದ್ರೆ ಅದು ಶ್ರೇಷ್ಠವಾದಂತಹ ಸಿದ್ಧಾಂತ.
ಇದನ್ನು ಜನ ತಿಳ್ಕೊಳ್ಳೋದ್ರಲ್ಲಿ ಸೋಲ್ತಾರಾದ್ರಿಂದ ಸಿದ್ಧಿ ಬರೋದಿಲ್ಲ.